ஹரி ஓம் ஸ்ரீ குருபியோ நமஹ. அப்ரஹம் மங்கரைதம் அதிதம் சிம்ரம் சுதா அனந்த திஸ்மத்லம் பதேதாபத்ரயாபகம் நித்யா சித்தாந்த துத்தாந்த வித்வம்சன விஷ்ணஹ தேதீர்த்தாகதனே பாஸ்தாம் நோ உதம்பரே அர்த்திகிருத்த கல்பயம் பிரத்யஸ்தி கிருகேசரி வித்யாசித்த குருபூயாத் ஆத்மனிஷ்டாத்தே தபோ வித்யா விரக்தியாதி சத்குணோகாகரானம் வாதிராஜ குருன் வந்தே ஐக்கியபிராஷயான் பூஜ்யாய ராகவேந்திராய சித்தரமதாய பதசாங்க புருஷாய அனந்தாம் காமதேனவே துர்வாதி துவாந்திரவே வைஷ்ணவேந்தி வரேந்தவே ஸ்ரீ ராகவேந்துகவே நமோ சந்தியாளவே ஆபாதமணி பரியந்தம் குருநாமாப்ன பரே தென விக்னா பிரஷ்னதி சித்தி மனோரதாக ஹரி ஓம் ஸ்ரீ குருப்போ நம. நாவு இவத்தினிந்த விஷ்ணு தத்துவ விநிர்ணய அன்னோது ಸ್ವಲ್ಪ ಮಟ್ಟಿಗೆ ನೋಡೋಣ ಅಂತೇಳಿ. ಏನು ಈ ಗ್ರಂಥದ ವೈಶಿಷ್ಟ್ಯ ಏನು, ಯಾಕೆ ಈ ಗ್ರಂಥಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ಸ್ವಲ್ಪ ಮಟ್ಟಿಗೆ ನೋಡ್ಬಿಟ್ಟು ಮುಂದೆ ಹೋಗೋಣ. ನಮ್ಗೆ ಹೇಗಾದ್ರೆ ಒಂದೊಂದು ಗ್ರಂಥದಲ್ಲಿಯೂ ಆಚಾರ್ಯರು ಮಾಡಿದಂತಹ ಸರ್ವಮೂಲಗಳಲ್ಲಿ ಒಂದೊಂದರಲ್ಲಿಯೂ ಒಂದೊಂದು ವಿಷಯಕ್ಕಲ್ಲೇ ಎಲ್ಲವೂ ಭಗವದ್ ವಿಷಯಕ್ಕಳೇ. ಆದರೆ ಈಗ ಬ್ರಹ್ಮಸೂತ್ರಗಳಿಗೆ ಪ್ರಾಧಾನ್ಯ ಅಂತ ಕೊಡುವಂತಹ ಗ್ರಂಥಗಳು ನಾಲ್ಕು ಗ್ರಂಥಗಳಿವೆ, ಅಣುಭಾಷ್ಯ, ಬ್ರಹ್ಮಸೂತ್ರ ಭಾಷ್ಯ, ಅದಾದ ಮೇಲೆ ಅಷ್ಟೇ ಅಲ್ಲದೆ ಆಚಾರ್ಯರು ಮಾಡಿದಂತಹ ಕರ್ಮ ನಿರ್ಣಯವಾಗಲಿ ಈ ಗ್ರಂಥಗಳು ಇತ್ಯಾದಿ ಗ್ರಂಥಗಳ ಮೂಲಕವಾಗಿ ನಮಗೆ ಬ್ರಹ್ಮಸೂತ್ರಗಳ ಮೇಲೆ, ಅದೇ ವಿಧವಾಗಿ ಉಪನಿಷತ್ತುಗಳಿಗೆ ಪ್ರಾಧಾನ್ಯ ಕೊಡುವಂತಹ ಗ್ರಂಥಗಳು ಕೆಲವು, ಅದೇ ವಿಧವಾಗಿ ಗೀತೆ, ಗೀತಾಸಾರವನ್ನು ಹೇಳುವಂತಹದ್ದು, ಹೀಗೆ ಒಂದೊಂದರಲ್ಲಿಯೂ. ಸೊ ಈ ವಿಷ್ಣು ತತ್ವ ವಿನಿರ್ಣಯ ಗ್ರಂಥದ ವೈಶಿಷ್ಟ್ಯ ಏನಂತ ಹೇಳಿದರೆ, ಆಚಾರ್ಯರು ಮಾಡಿದ ಎಲ್ಲ ಶಾಸ್ತ್ರ ಪ್ರಮೇಯಗಳ ಸಾರವನ್ನು ಒಂದು ಜಾಗದಲ್ಲಿ ಹಾಕಿದಂತಹ ಒಂದು ವಿಶಿಷ್ಟವಾದ ಗ್ರಂಥ. ಇದನ್ನು ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಯುಗ ಗ್ರಂಥದಲ್ಲಿ ಕೊಂಡಾಡಿದಂತಹ ಒಂದು ಸಮಾಚಾರವನ್ನು ಅಲ್ಲಿ ತಿಳಿಸಿಕೊಡ್ತಾರೆ. ಇದು 15ನೇ ಸರ್ಗ. ನಿಮ್ಗೆ ಗೊತ್ತಾದಂತೆ ಮಧ್ವವಿಜಯದಲ್ಲಿ 16 ಸರ್ಗಗಳಿವೆ. ಆ 16 ಸರ್ಗಗಳಲ್ಲಿ 15ನೇ ಸರ್ಗದಲ್ಲಿ ಅವರಿಗೆ ತ್ರಿವಿಕ್ರಮ ಪಂಡಿತಾಚಾರ್ಯರಿಗೆ ಮಧ್ವಾಚಾರ್ಯರಿಗೆ ನಡೆದಂತಹ ವಿವಾದ, 7-8 ದಿನಗಳ ನಂತರ ತ್ರಿವಿಕ್ರಮ ಪಂಡಿತಾಚಾರ್ಯರು ಸಂಪೂರ್ಣವಾಗಿ ಅವರ ಮಧ್ವಾಚಾರ್ಯರಿಗೆ ಅವರ ಪಾದಗಳಿಗೆ ಎರಗಿ ಸಂಪೂರ್ಣವಾಗಿ ಈ ಆಕ್ಸೆಪ್ಟ್ ಡಿಫೀಟ್ ಸೋಲನ್ನು ಒಪ್ಪಿ ಅವರ ತತ್ವವೇ ನಿಜವಾದ ತತ್ವ ಅಂತ ಹೇಳಿ ಒಪ್ಕೊಳ್ತಾರೆ. ಅದ ನಂತರ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯರಿಗೆ ಹೇಳುವಂತಹ ಕೆಲವು ವಿಷಯಗಳು ಅಂದ್ರೆ ಅಪ್ರಿಸಿಯೇಷನ್ ಕೊಂಡಾಡ್ತಾರೆ. ಕೊಂಡಾಡುವಾಗ ಲೋಕಾನಾಂ ಅವಲೋಕಾಯ ಮಾರ್ಗಸ್ಯಾಸ್ಯ ಯಥಾತ್ ಭವಾನ್ ಕರುಣಾಕರ ನೇತ್ರಾಭೆ ವಾದ ಸನ್ಮಾನ ಲಕ್ಷಣೆ ಅಂತೇಳಿ ಒಂದೊಂದು ಗ್ರಂಥಗಳನ್ನು, ಆಚಾರ್ಯರ ಗ್ರಂಥಗಳನ್ನು ಕೊಂಡಾಡ್ತಾ ಬಂದು ಒಂದು ಮಾತನ್ನು ಹೇಳ್ತಾರೆ. ಏಕಾಕಿ ಕಿಲ ಯಶ್ಚಕ್ರೆ ಪದಂ ಮೌಳಿಷು ವಿದ್ವಿಷಾಂ ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ ಅಂಥೇಳಿ ಒಂದು ವಿಷಯವನ್ನು ಹೇಳ್ತಾರೆ. ಅಂದ್ರೆ ಏನು ಇದರ ಅರ್ಥ ಅಂತ ಹೇಳಿದ್ರೆ, ಏಕಾಕಿ ನಿಮಗೆ ವಿರಾಟ ಪರ್ವದಲ್ಲಿ ಅರ್ಜುನ ಕೌರವ ಸೈನ್ಯದ ಮೇಲೆ ದಾಡಿದ ಕಥೆ ನಿಮ್ಗೆಲ್ಲರೂ ಗೊತ್ತಾದಂತಹ ಕಥೆ. ಅಲ್ಲಿ ಕೌರವ ಸೈನ್ಯವನ್ನೆಲ್ಲವನ್ನೂ ಕೂಡ ಒಬ್ಬನೇ ಅರ್ಜುನ ತಾನು ಬೃಹನ್ನಲವನ್ನು ಸಾರಥಿಯಾಗಿಟ್ಟುಕೊಂಡು, ಸಾರಿ ಬೃಹನ್ನಲ ರೂಪದಲ್ಲಿ ಅರ್ಜುನ ಇರ್ತಾನೆ, ಉತ್ತರ ಕುಮಾರನನ್ನು ಸಾರಥಿಯಾಗಿಟ್ಟುಕೊಂಡು ತಾನು ಆ ಕೌರವ ಸೈನ್ಯವನ್ನೆಲ್ಲವನ್ನೂ ಕೂಡ ಒಬ್ಬನೇ ಸೋಲಿಸ್ತಾನೆ. ಸೊ ಹೀಗೆ ಈ ವಿಷ್ಣು ತತ್ವ ನಿರ್ಣಯ ಅನ್ನುವುದು ಪಾರ್ಥನಂತೆ ಇದೆ. ಪ್ರತಿವಾದಿಗಳು ಎಲ್ಲರೂ ಸೇರಿದ್ರು ಕೂಡ ಎಷ್ಟೇ ದೊಡ್ಡದೇ ಆಗಿರಲಿ ಕೌರವ ಸೈನ್ಯ, ಆ ದೊಡ್ಡದಾದ ಕೌರವ ಸೈನ್ಯವನ್ನು ಎಲ್ಲ ಪ್ರತಿವಾದಿಗಳು ಅಂದ್ರೆ ಅದ್ವೈತಗಳಾಗಲಿ ವಿಶಿಷ್ಟ ಅದ್ವೈತಗಳಾಗಲಿ 21 ಕುಭಾಷೆಗಳನ್ನು ಆಚಾರ್ಯರು ಖಂಡನ ಮಾಡಿದಂತಹ ಪ್ರಸ್ತಾವ ಬರುತ್ತೆ ಬ್ರಹ್ಮಸೂತ್ರ ಭಾಷೆಗಳಲ್ಲಿ. ಆ ವಿಧವಾಗಿ ಅಷ್ಟು ತಪ್ಪು ಸಿದ್ಧಾಂತಗಳನ್ನು ಎಲ್ಲವನ್ನು ಈ ಒಂದು ಗ್ರಂಥ ಆಧಾರದಿಂದ ನಾವು ಪ್ರತಿಘಟಿಸಲಕ್ಕೆ ಸಾಧ್ಯವಾಗತ್ತೆ. ಅಷ್ಟು ಒಂದು ಸಾರವತ್ತವಾದಂತಹ ಇದು ಅಂದ್ರೆ ಎಲ್ಲ ವಿಷಯ ಅಂದ್ರೆ ದ ಬೇಸಿಕ್ ಕೋರ್ ಪ್ರಿನ್ಸಿಪಲ್ಸ್ ಆಫ್ ಮಧ್ವ ಫಿಲಾಸಫಿ ಅಂತೀವಲ್ವ, ಹಾಗೆ ಮಧ್ವ ಸಿದ್ಧಾಂತದ ಪ್ರಮೇಯಗಳನ್ನೆಲ್ಲವನ್ನು ಒಂದು ಕಡೆ ಸೇರಿಸಿ ಹೇಳಿದಂತಹ ಗ್ರಂಥ ಇದು ಅಂತ ಹೇಳಿ ಅದಕ್ಕಿರುವ ವೈಶಿಷ್ಟ್ಯವನ್ನು ಹೇಳ್ತಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಮಧ್ವಾಚಾರ್ಯರಿಗೆ ಹೇಳಿ ಕೊಂಡಾಡುವಂತಹ ವಿಷಯದಲ್ಲಿ ಬರುತ್ತೆ. ಇದು ಮಧ್ವವಿಜಯದಲ್ಲಿ ಬರುವಂತಹ ಒಂದು ಸಮಾಚಾರ. ಸೊ ಅದನ್ನು ನಾವು ಆ ಮಧ್ವವಿಜಯದ ಸಮಾಚಾರ ನೋಡಿದ ಮೇಲೆ ಈ ಗ್ರಂಥದಲ್ಲಿ ಆಚಾರ್ಯರು ಮಾಡಿದಂತಹ ಮಂಗಳಾಚರಣ ಶ್ಲೋಕ ಸಹಿತವಾಗಿ ಈ ಗ್ರಂಥವನ್ನು ಪ್ರವೇಶ ಮಾಡೋಣ. ಸೊ ಇಲ್ಲಿ ಹರಿಹಿ ಓಂ ಶ್ರೀ ಗುರುಭ್ಯೋ ನಮಃ. ಇಲ್ಲಿ ಆಚಾರ್ಯರು ಹೀಗೆ ಮಂಗಳಾಚರಣ ಶ್ಲೋಕದಿಂದ ಇದನ್ನು ಶುರು ಮಾಡ್ತಾರೆ. ಶ್ರೀ ವಿಷ್ಣು ತತ್ವ ನಿರ್ಣಯ ಅಂತೇಳಿ, ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷ ಅಶೇಷ ಸದ್ಗುಣಂ ಅಂತೇಳಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಸದಾಗಮೈಕ ವಿಜ್ಞೇಯಂ ಅಂತೇಳಿ ಶುರು ಮಾಡುವಾಗ, ಸತ್ ಆಗಮ, ಆಗಮಗಳು ಅಂತ ಹೇಳಿದರೆ ಆಗಮ ಅನ್ನೋ ಶಬ್ದಕ್ಕೆ ಮೂರು ವಿಧವಾದ ಪ್ರಮಾಣಗಳನ್ನು ಹೇಳ್ತಾ ಪ್ರತ್ಯಕ್ಷ, ಅನುಮಾನ, ಆಗಮ, ಈ ಮೂರು ಪರಿಚ್ಛೇದಗಳನ್ನು ನಾವು ಪ್ರಮಾಣ ಪದ್ಧತಿಯಲ್ಲಿ ನೋಡಲಿಕ್ಕೆ ಅದನ್ನು ಶುರು ಮಾಡಿದ್ದೀವಿ. ಸೊ ಆ ವಿಧವಾಗಿ ಪ್ರಮಾಣ ಪದ್ಧತಿಯಲ್ಲಿ ಹೇಳಿದಂತೆ ಈ ಮೂರು ವಿಧವಾದ ಪ್ರಮಾಣಗಳನ್ನು ಮೂರು ಪರಿಚ್ಛೇದಗಳಲ್ಲಿ ತೋರಿಸಿದ್ದಾರೆ. ಪ್ರತ್ಯಕ್ಷದಿಂದ ಭಗವಂತನನ್ನು ತಿಳಿಯಲಿಕ್ಕೆ ಸಾಧ್ಯವಾಗುವುದಿಲ್ಲ, ಪ್ರತ್ಯಕ್ಷ ಗೋಚರನಲ್ಲ ಭಗವಂತ. ಅನುಮಾನ ಅಂದ್ರೆ ಕೇವಲ ತರ್ಕದಿಂದಾಗಲಿ, ಇಲ್ಲ ಈವ ಪ್ರತ್ಯಕ್ಷಕ್ಕೆ ಸೇರಿದಂತಹ ತರ್ಕದಿಂದಾಗಲಿ ಇದನ್ನು ನಾವು ಭಗವಂತನ ಇರುವಿಕೆಯನ್ನು ಹೇಳಲಿಕ್ಕಾಗೋದಿಲ್ಲ. ಭಗವಂತ ಪ್ರತಿಪಾದ ಅನುಮಾನ ಅನ್ನೋದು ಸ್ವತಂತ್ರ ಪ್ರಮಾಣವೂ ಅಲ್ಲ, ಆದ್ದರಿಂದ ಕೇವಲ ಅನುಮಾನದಿಂದ ಮಾಡ್ತೀವಿ ಅಂತ ಹೇಳಕ್ಕೂ ಹೊರಳಕ್ಕಿಲ್ಲ, ಪ್ರತ್ಯಕ್ಷದಿಂದಲೂ ಆಗೋದಿಲ್ಲ. ಆದ್ದರಿಂದ ಭಗವಂತನನ್ನು ತಿಳಿಯುವುದಕ್ಕೆ ನಮಗೆ ಪ್ರಮಾಣ ಯಾವುದು ಅಂತ ಹೇಳಿದ್ರೆ ಕೇವಲ ಆಗಮಗಳು ಮಾತ್ರ ಪ್ರಮಾಣ. ಆಗಮ ಅಂದ್ರೆ ಶಬ್ದ ಪ್ರಮಾಣ, ಶಬ್ದ ಅಂದ್ರೆ ಏನು, ನಿರ್ದೋಷ ಶಬ್ದ, ಈ ಎಲ್ಲ ಶಬ್ದಗಳಲ್ಲ. ಯಾಕಂದ್ರೆ ಎಲ್ಲರೂ ಏನು ಬೇಕಾದ್ರೂ ಹೇಳಬಹುದು, ದೋಷರಹಿತವಾದಂತಹ ಶಬ್ದಗಳಿಂದ ಬಂದದ್ದು ಯಾವುದಿದೋ ಅದೇ ನಮಗೆ ಪ್ರಮಾಣ. ದೋಷರಹಿತವಾದ ಶಬ್ದಗಳಂದ್ರೆ ಯಾವುದು ಶಬ್ದಗಳು, ಎಲ್ಲರೇನೋ ವಾಕ್ಯಗಳು ಹೇಳ್ತಾರೆ, ಮಾತುಗಳನ್ನು ಹೇಳ್ತಾರೆ, ಯಾವ ವಾಕ್ಯದಲ್ಲಿ ಯಾವ ಮಾತಿನಲ್ಲಿ ದೋಷವಿದೆ, ಯಾವ ಮಾತುಗಳಲ್ಲಿ ದೋಷವಿಲ್ಲ ಅಂತ ನಾವು ಹೇಗೆ ನಿರ್ಣಯ ಮಾಡುವುದು? ಎಲ್ಲರೂ ನಮ್ಮ ಮಾತುಗಳಲ್ಲಿ ದೋಷ ಇಲ್ಲ ಅಂತ ಕ್ಲೈಮ್, ಎಲ್ಲ ಎವ್ರಿಬಡಿ ಕ್ಯಾನ್ ಕ್ಲೈಮ್ ಮೈ ವರ್ಡ್ಸ್ ಆರ್ ಪ್ಯೂರ್, ಮೈ ವರ್ಡ್ಸ್ ಆರ್ ಫ್ಲಾಲೆಸ್ ಅಂತೇಳಿ ಎಲ್ಲರೂ ಕ್ಲೈಮ್ ಮಾಡ್ತಾರೆ. ಆದ್ದರಿಂದ ದೋಷರಹಿತತ್ವವನ್ನು ನಾವು ಹೇಗೆ ಪ್ರತಿಪಾದಿಸುವುದು ಅಂತ ಹೇಳಿದರೆ ಅದು ಕೇವಲ ಶ್ರುತಿಗಳು, ವೇದಗಳು ಮಾತ್ರ ದೋಷರಹಿತವಾಗುತ್ತೆ. ಅಲ್ಲಿಯೂ ಸ್ವಲ್ಪ ತೊಂದರೆ ಇದೆ, ವೇದಗಳನ್ನು ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಇಂಟರ್ಪ್ರೇಟ್ ಮಾಡ್ತಾರೆ. ಸೊ ಎಲ್ಲರೂ ತಮ್ಮ ತಮ್ಮ ಇಂಟರ್ಪ್ರಿಟೇಷನೇ ದೋಷ ಇಲ್ಲದ ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾರೆ. ಸೊ ಯಾವ ಇಂಟರ್ಪ್ರಿಟೇಷನ್ ನಾವು ತಗೋಬೇಕು, ಯಾವ ದೋಷರಹಿತವಾದದ್ದು ಅಂತ ಹೇಳಿದರೆ ಅದಕ್ಕೆ ಮತ್ತು ನಾವು ಅನೇಕ ವಿಧವಾದಂತಹ ಮಾರ್ಗಗಳಿವೆ. ಒಂದು ಆತ್ಮವಿರೋಧ ಅನ್ನೋದು ಬರಬಾರದು, ಅದಕ್ಕೆ ಅನುಮಾನ ಅದು ಸ್ವತಂತ್ರ ಪ್ರಮಾಣವಲ್ಲ. ಆದರೆ ಆಗಮಗಳನ್ನು ತಗೊಂಡ ಮೇಲೆ ಅನುಮಾನ ಅನ್ನುವ ಪ್ರಮಾಣವನ್ನು ಅದರ ಜೊತೆ ಸೇರಿಸಿಕೊಂಡು ಆಗಮದ ಸಪೋರ್ಟಿಂದ ಬರುವಂತಹ ಅನುಮಾನವನ್ನು, ಅಂದ್ರೆ ಅದಕ್ಕೂ ಕೂಡ ಮೂಲಭೂತವಾಗಿ ಆಗಮಗಳಿರುವ ಕಾರಣದಿಂದ ಆಗಮ ಏಕ ಅಂದ್ರೆ ಆಗಮಗಳಿಂದ ಮಾತ್ರ ಸಿದ್ಧನಾಗಿದ್ದಾನೆ ಅಂತ ಒಂದು, ಸತ್ ಆಗಮ ಏಕ ವಿಜ್ಞೇಯಂ ಅಂತೇಳಿ ಅಂದರೆ ದೋಷರಹಿತವಾದ ಆಗಮಗಳಿಂದ ಮಾತ್ರ ತಿಳಿಯಲ್ಪಡುವನು ಅಂತ ಒಂದರ್ಥ. ಅಷ್ಟೇ ಅಲ್ಲದೆ ಇನ್ನೊಂದರ್ಥ, ಸದಾಗಮಗಳಿಂದ ತಿಳಿಯಲ್ಪಡುವವನು ಅವನೊಬ್ಬನೇ, ಈ ಅಲೋನ್ ಈಸ್ ನೋನ್ ಬೈ ದಿಸ್. ಸೊ ಸದಾಗಮಗಳಿಂದ ಮಾತ್ರ ಅವನು ತಿಳಿಯಲ್ಪಡ್ತಾನೆ, ಸದಾಗಮಗಳು ಅವನನ್ನು ಮಾತ್ರ ತಿಳಿಸುತ್ತೆ, ಬೇರೆ ಅವರನ್ನಲ್ಲ. ಅಂದ್ರೆ ಮುಖ್ಯ ಪ್ರತಿಪಾದ್ಯ, ಸದಾಗಮಗಳಿಂದ ಮುಖ್ಯ ಪ್ರತಿಪಾದ್ಯನಾದವನು ಭಗವಂತನೇ ಅಂತ ಹೇಳಿ ಸದ್ ಆಗಮ ಏಕ ವಿಜ್ಞೇಯಂ ಅಂದ್ರೆ ಅದರಿಂದ ಮಾತ್ರ ತಿಳಿಯಲ್ಪಡುತ್ತಾನೆ, ಅವುಗಳು ಅವನನ್ನು ಮಾತ್ರವೇ ತಿಳಿಸಿಕೊಡುತ್ತೆ ಅಂತ ಹೇಳಿ. ಸೊ ಈ ವಿಧವಾಗಿ ಸದಾಗಮ ಪ್ರತಿಪಾದ್ಯನಾದಂತ ಭಗವಂತ ಅವನು ಸಮತೀತ ಕ್ಷರಾಕ್ಷರಂ, ನಾವು ಭಗವದ್ಗೀತೆಯಲ್ಲಿ 15ರಲ್ಲಿ ಕ್ಷರಸ್ಥಾಕ್ಷರ ಅಂತ ಹೇಳಿ ಹೇಳುವಾಗ ಭಗವಂತ ಅಕ್ಷರಕ್ಕಿಂತಲೂ ಅತೀತನಾಗಿದ್ದಾನೆ, ಅಕ್ಷರಕ್ಕಿಂತಲೂ ಅತೀತನಾಗಿದ್ದಾನೆ, ಸೊ ಎಲ್ಲರಿಗಿಂತಲೂ ಉತ್ತಮನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಇದೆಲ್ಲ ನೋಡ್ತೀವಿ. ಅಲ್ಲಿ ಬರುವ ಆ ಭಾವಗಳನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಸಮತೀತ ಕ್ಷರಾಕ್ಷರಂ ಅಂತೇಳಿ. ಸಮ್ಯಕ್ ಅತೀತ, ಸಮತೀತ ಸಮ್ಯಕ್ ಅತೀತ ಅಂದ್ರೆ ಚೆನ್ನಾಗಿ ಮೀರಿ ನಿಂತವನು ಕ್ಷರಕ್ಕಿಂತಲೂ, ಅಂದ್ರೆ ಕ್ಷರ ಅಕ್ಷರ ಅನ್ನೋ ಶಬ್ದಗಳಿಗೆ ಕ್ಷರ ಅಂತ ಹೇಳಿದರೆ ಯಾವ ಯಾವ ಪ್ರಾಣಿಗಳಿಗೆ ದೇಹನಾಶ ಅನ್ನುವ ಸ್ವರೂಪನಾಶ ಯಾರಿಗೂ ಇಲ್ಲ, ಎಲ್ಲ ಜೀವಗಳು ಅನಾದಿ ನಿತ್ಯವಾದದ್ದು, ನಾಶರಹಿತವಾದದ್ದು, ಆದ್ದರಿಂದ ಸ್ವರೂಪನಾಶ ಯಾರಿಗೂ ಇಲ್ಲ. ಮತ್ತೆ ಕ್ಷರ ನಾಶವುಳ್ಳದ್ದು ಅಂದ್ರೆ ದೇಹನಾಶವುಳ್ಳಂತಹ ಜೀವಗಳು ಯಾರಿದ್ದಾರೋ ಅವರೆಲ್ಲರೂ ಕ್ಷರರು ಅಂತ ಹೇಳಿದರೆ ಲಕ್ಷ್ಮೀನಾರಾಯಣನ್ನು ಬಿಟ್ಟು ಮಿಕ್ಕ ಸಮಸ್ತ ಜೀವರಾಶಿಗಳೆಲ್ಲರೂ ಕ್ಷರ ಕ್ಯಾಟಗರಿಗೆ ಸೇರಿದವರು. ಕೂಟಸ್ಥಳಾದಂತಹ ಲಕ್ಷ್ಮೀದೇವಿ ಅಕ್ಷರಕ್ಕೆ ಸೇರಿದವಳು, ಅಂದ್ರೆ ಲಕ್ಷ್ಮೀದೇವಿಗೂ ದೇಹನಾಶವಿಲ್ಲ, ಭಗವಂತನು ಕೂಡ ಅಕ್ಷರನೇ ಆಗಿದ್ದಾನೆ. ಸೊ ಅವನು ಮೂರನೇ ಕ್ಯಾಟಗರಿ ಯಾಕೆ ಅಂತ ಹೇಳಿದ್ರೆ ಈ ಕ್ಷರ ಅಕ್ಷರ ಇಬ್ಬರು ಅಸ್ವತಂತ್ರರಾದವರು. ಭಗವಂತ ಅವನು ಅಕ್ಷರನೇ, ಆದರೆ ಅವನು ಸ್ವತಂತ್ರನಾದ ಅಕ್ಷರನು. ಲಕ್ಷ್ಮೀದೇವಿ ಅಸ್ವತಂತ್ರರಾದ ಅಕ್ಷರಳು,
ಆದ್ದರಿಂದ ಈ ಕ್ಷರ ಅಕ್ಷರ ಅನ್ನುವ ಎರಡು ವಿಧವಾದ ಕ್ಯಾಟಗರೀಸ್ ಅಸ್ವತಂತ್ರ ವಸ್ತುಗಳನ್ನು, ಅದನ್ನೇ ನಮಗೆ ತತ್ವವೇಕ ತತ್ವ ಸಂಖ್ಯಾನದಲ್ಲಿ ನಮಗೆ ಸ್ವತಂತ್ರೋ ಭಗವಾನ್ ವಿಷ್ಣು ಅಂತೇಳಿ, ಭಗವಂತ ವಿಷ್ಣು ಸ್ವತಂತ್ರ ಅಂತೇಳಿ ಆ ಮಿಕ್ಕ ಇಬ್ಬರನ್ನು ಎರಡು ವಿಧವಾಗಿ ದ್ವಿಧ ಮಾಡಿ ಒಬ್ಬರು ಅಕ್ಷರ ಜೀವಿಗಳು, ಇನ್ನೊಬ್ಬರು ಅಕ್ಷರ ಲಕ್ಷ್ಮೀದೇವಿಯನ್ನು ಮಾತ್ರ ಬೇರೆಯಾಗಿಟ್ಟು ಈ ವಿಧವಾಗಿ ವಿಭಾಗವನ್ನು ಮಾಡ್ತಾರೆ. ಸೊ ಅದೇ ವಿಧವಾಗಿ ಇಲ್ಲಿ ಕೂಡ ಕ್ಷರ ಅಕ್ಷರ ಇಬ್ಬರನ್ನು ಮೀರಿ ನಿಂತವನು ಭಗವಂತ ಅಂತೇಳಿ ಸಮತೀತ ಕ್ಷರಾಕ್ಷರಂ ಅಂತ ಆಗಿರುವಂತಹ ಭಗವಂತ ನಾರಾಯಣಂ ಅಂತೇಳಿ. ನಾರಾಯಣಂ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ನಾರ್ಮಲ್ ಆಗಿ ನಾವು ಎರಡು ಮುಖ್ಯವಾದ ಅರ್ಥಗಳನ್ನು ಎಲ್ಲರಿಗೂ ತಿಳಿದಂತಹ ಅರ್ಥಗಳು, ಅದನ್ನು ಇಲ್ಲಿ ನಾವು ಅನುಸಂಧಾನಕ್ಕೆ ತಂದುಕೊಂಡು ಮುಂದೆ ಹೋಗ್ತೀವಿ. ನ ಅರ ಅಯನ ಅಂದರೆ ಅರ ದೋಷಗಳು, ಅದಕ್ಕೆ ಅಯನ ನಿವಾಸ ಸ್ಥಾನವು ಆಗದೆ ಇರುವಂತಹವನು, ಅಂದ್ರೆ ಸರ್ವದೋಷರಹಿತ ಅನ್ನುವುದು ನ ಅರಾಯಣ, ಅರಾಯಣನಾಗದೆ ಇರುವವನು ಸರ್ವದೋಷರಹಿತನು ಅನ್ನುವ ಅರ್ಥ. ಇನ್ನೊಂದು ನಾರಗಳಿಗೆ ಅಯನ, ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷ ಇಲ್ಲದ್ದು, ಅಂದ್ರೆ ಗುಣಗಳು ದೋಷವಾಗದೆ ಇರುವಂತಹದ್ದು ಗುಣಗಳು. ಎಲ್ಲ ಗುಣಗಳಿಗೆ ಅಯನ ನಿವಾಸ ಸ್ಥಾನವಾದವನು ಅಂದ್ರೆ ಸರ್ವಗುಣ ಸಂಪೂರ್ಣ ಅನ್ನುವುದು, ಸರ್ವಗುಣ ಸಂಪೂರ್ಣ ಸರ್ವದೋಷ ವಿಭಜಿತ ಅನ್ನುವ ಎರಡು ಅರ್ಥಗಳನ್ನು ಒಳಗೊಂಡಂತಹ ಒಂದು ಸುಂದರವಾದ ಶಬ್ದ ನಾರಾಯಣ ಶಬ್ದ. ಅಂತ ನಾರಾಯಣ ಶಬ್ದ ವಾಚ್ಯನಾದ ಭಗವಂತನನ್ನು ನಾರಾಯಣಂ ಸದಾ ಒಂದೇ ನಿರ್ದೋಷ, ಸದಾ ಯಾವಾಗಲೂ ಒಂದೇ ನಮಸ್ಕರಿಸುತ್ತೇನೆ ಅಂತೇಳಿ ನಿರ್ದೋಷ ಅಶೇಷ ಸದ್ಗುಣಂ ಅಂತೇಳಿ. ಭಗವಂತ ಅಶೇಷ ಸದ್ಗುಣಗಳಿಂದ ಕೂಡಿದ್ದಾನೆ. ಅಶೇಷ ಸದ್ಗುಣಗಳು ಅಂದ್ರೆ ಆಲ್ ಆಸ್ಪಿಷಿಯಸ್ ಕ್ವಾಲಿಟಿ, ಅಂದ್ರೆ ಯಾವ ಆಸ್ಪಿಷಿಯಸ್ ಕ್ವಾಲಿಟಿ ಬೀಳಕ್ಕಿಲ್ಲ, ಎಲ್ಲ ಸದ್ಗುಣಗಳಿಂದ ತುಂಬಿದ್ದಾನೆ. ಎಲ್ಲ ಸದ್ಗುಣಗಳಿಂದ ತುಂಬಿದ್ದಾನೆ, ಸದ್ಗುಣಗಳು ಇದ್ದು ದೋಷಗಳು ಎರಡೂ ಇರಬಹುದಲ್ಲವಾ ಅಂತ ಸಂಶಯ ಬಂದರೆ ಇಲ್ಲ, ದೋಷರಹಿತವಾದ ಅಂದ್ರೆ ನಿರ್ದೋಷ ಅಶೇಷ ದೋಷಗಳು ಇಲ್ಲ, ಎಲ್ಲ ಗುಣಗಳು, ಗುಣಗಳು ಇರುವುದು ಮಾತ್ರವಲ್ಲ ಸಮಸ್ತ ಸದ್ಗುಣಗಳು ಇರುವಂತಹವನಾದ್ದರಿಂದ ಅವನು ನಿರ್ದೋಷ ಅಶೇಷ ಸದ್ಗುಣಂ ಅಂತ ಆ ಶಬ್ದವಾಚಿನ ಅಂತ ನಾರಾಯಣನು ಯಾವಾಗಲೂ ನಮಸ್ಕರಿಸುತ್ತೇನೆ ಅಂತ ಹೇಳಿ ಈ ವಿಧವಾದ ಮಂಗಳಾಚರಣ ಶ್ಲೋಕದಿಂದ ಆಚಾರ್ಯರು ಗ್ರಂಥವನ್ನು ಮುಂದುವರೆಸುತ್ತಾರೆ. ಆಚಾರ್ಯರು ಸ್ವತಃ ಅವರಿಗೆ ಯಾವ ವಿಘ್ನಗಳು ಬರೋದಿಲ್ಲ. ನಾರ್ಮಲ್ ಆಗಿ ಮಂಗಳಾಚರಣ ಶ್ಲೋಕ ವಿಘ್ನ ಪರಿಹಾರಾರ್ಥ ಮಾಡುವಂತಹದ್ದು. ಸೊ ಇದು ಲೋಕ ಶಿಕ್ಷಣೆಗಾಗಿ, ತಮಗೆ ಯಾವ ದೋಷಗಳು ಯಾವ ವಿಘ್ನಗಳು ಇಲ್ಲದೇ ಇದ್ದರೂ ಕೂಡ ಆಚಾರ್ಯರು ಲೋಕಕ್ಕೆ ಶಿಕ್ಷಣೆಯನ್ನು ಕೊಡುವುದಕ್ಕಾಗಿ ಮಂಗಳಾಚರಣ ಶ್ಲೋಕದಿಂದ ಸರ್ವ ಮಂಗಳಗಳಾಗಲಿ ಒಳ್ಳೆದಾಗಲಿ ವಿಘ್ನಗಳು ಇಲ್ಲದೇ ಇರಲಿ ಅಂತ ಹೇಳಿ ಅದನ್ನು ಸೂಚನೆ ಮಾಡುತ್ತಾ ಈ ಮಂಗಳಾಚರಣ ಶ್ಲೋಕದಿಂದ ಮಾಡಿದ್ದಾರೆ. ಸೊ ಈ ವಿಧವಾಗಿ ಈ ಪ್ರಾರ್ಥನಾ ಶ್ಲೋಕವನ್ನು ಮಾಡಿಬಿಟ್ಟು ಆಚಾರ್ಯರು ಮುಂದುವರಿಸುತ್ತಾರೆ. ಇಲ್ಲಿ ಏನಂತ ಹೇಳಿದರೆ, ಮೊದಲನೆಯದಾಗಿ ಅನುಬಂಧ ಚತುಷ್ಟಯವನ್ನು ಮುಂದೆ ಇರ್ತಾರೆ ಆಚಾರ್ಯರು ಎರಡನೇ ಶ್ಲೋಕದಲ್ಲಿ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿ ಸಾಧರಿಷ್ಯಾನಿ ತಾನೇವ ಕ್ರಮಾತ್ ಸಜ್ಜನ ಸಂವಿಧಿ ಅಂತೇಳಿ ಇಲ್ಲಿ ಈ ಗ್ರಂಥವನ್ನು ಆರಂಭ ಮಾಡುವಾಗ ಆಚಾರ್ಯರು ಹೇಳುವಂತಹದ್ದು ಏನಂತ ಹೇಳಿದ್ರೆ, ಆ ಶ್ಲೋಕದಲ್ಲಿ ಪರಮಾತ್ಮನ್ನು ಮೂರು ವಿಶೇಷಣದಿಂದ ಸೂತ್ರ ಮಾಡಿದ್ದಾರೆ. ಆ ಮೂರು ವಿಶೇಷಣಗಳನ್ನು ಈ ಗ್ರಂಥದಲ್ಲಿ ಕ್ರಮವಾಗಿ ಮೂರು ಪರಿಚ್ಛೇದಗಳಲ್ಲಿ ಸಜ್ಜನರಿಗೆ ತಿಳಿಯುವುದಕ್ಕಾಗಿ ಮಾಡ್ತೀನಿ ಅಂತೇಳಿ. ವಿಶೇಷಣಾನಿ ಯಾನಿ ಇಹ ಕಥಿತಾನಿ ಸದುಕ್ತಿಭಿ ಸಾಧಯಿಷ್ಯಾನಿ ತಾನಿ ಏವ ಕ್ರಮಾತ್ ಸಜ್ಜನ ಸಂವಿಧಿ ಅಂತೇಳಿ. ವಿಶೇಷಣಗಳು, ಏನು ವಿಶೇಷಣಗಳು ಅಂದ್ರೆ ಯಾವುದಾದ್ರೆ ಯಾವುದನ್ನಾದ್ರೆ ಡಿಸ್ಕ್ರೈಬ್ ಮಾಡುತ್ತೋ ಅದು ವಿಶೇಷಣ. ವಿಶೇಷಣ ಅಂದ್ರೆ ದಟ್ ವಿಚ್ ಡಿಸ್ಕ್ರೈಬ್ಸ್ ಅಂತೇಳಿ, ಭಗವಂತನನ್ನು ವರ್ಣಿಸುವಂತಹದ್ದು ವಿಶೇಷಣಗಳು. ಯಾನಿ ಇಹ ಕಥಿತಾನಿ ಅಂದ್ರೆ ಇಲ್ಲಿ ಯಾವ ವಿಶೇಷಣಗಳನ್ನು ಹೇಳಿದ್ದಾರೋ ಅವುಗಳನ್ನು ತಾನು ಸದುಕ್ತಿಭಿ ಒಳ್ಳೆ ಉಕ್ತಿಗಳಿಂದ ಸಾಧಯಿಷ್ಯಾಮಿ ಸಾಧಿಸುತ್ತೇನೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಅಂದ್ರೆ ಏನು, ತಾನು ಏವ ಕ್ರಮಾತ್ ಸಜ್ಜನ ಸಂವಿಧಿ ಅಂತೇಳಿ. ಸೊ ಕ್ರಮವಾಗಿ ಸಜ್ಜನರ ಸಂವಿಧಿ ಅಂದ್ರೆ ಅವರ ಅಧ್ಯಯನ, ಅವರ ಜ್ಞಾನ ಮುಂದುವರಿಸುವುದಕ್ಕಾಗಿ, ಅವರ ತಿಳುವಳಿಕೆ ಚೆನ್ನಾಗಿ ಆಗುವುದಕ್ಕಾಗಿ ನಾನಿದನ್ನು ಮುಂದುವರಿಸುತ್ತೇನೆ. ಅಂದ್ರೆ ಇಲ್ಲಿ ಏನು, ಈ ಗ್ರಂಥದಲ್ಲಿ ಏನ ಮೂರು ಅಂತ ಹೇಳಿ, ಒಂದು ಭಗವಂತ ವೇದಗಳಿಂದ ಮಾತ್ರ ತಿಳಿಯಲ್ಪಡುವವನು ಅನ್ನುವುದು ಒಂದು. ಸೊ ಇಲ್ಲಿ ನಮಗೆ ಹೇಳಿದಂತ ಮೂರು. ಸೊ ಅವನು ಸದಾಗಮೈಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಿರ್ದೋಷಾಶೇ ಸದ್ಗುಣಂ. ಈ ಮೂರು ಗುಣಗಳಿಂದ ಕೂಡಿ ಮೂರು ವಿಷಯಗಳು, ಈ ಮೂರು ವಿಷಯಗಳನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೊರಡ್ತಾರೆ. ಇದು ಇದು ಮಾಡಲಿಕ್ಕೆ ಹೊರಟಾಗ ನಮಗೆ ಮೊದಲು ಬರುವಂತಹ ಪ್ರಶ್ನೆಗಳು. ಇದಕ್ಕೆ ನಾನು ಇವತ್ತು ಮೂಲಭೂತವಾದ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ ಅನ್ನು ಕೊಡ್ತೀನಿ. ಸೊ ಗ್ರಂಥದ ವಿಸ್ತಾರವಾದ ವಿಚಾರಗಳನ್ನು ಮುಂದೆ ಕ್ಲಾಸ್ ಅಲ್ಲಿ ಮಾಡೋಣ. ಏನು ಅಂತ ಹೇಳಿದರೆ, ಈ ವೇದಗಳು ಅಪೌರುಷೇಯ ಜ್ಞಾನ, ಅವುಗಳಿಗೆ ಭಗವಂತನಿಂದ ಬಂದ ಅಂದ್ರೆ ಭಗವಂತ ರಚನೆ ಮಾಡಿದ್ದು ಕೂಡ ಅಲ್ಲ ಅಂತ ಹೇಳಿದಾಗ ಈ ಜಡವಾದ ವೇದಗಳಿಗೆ ಇಷ್ಟೊಂದು ಪ್ರಾಮುಖ್ಯತೆ ಯಾಕೆ, ಈ ವೇದಗಳಿಗೆ ಇಷ್ಟು ಒಂದು ಪ್ರಾಮುಖ್ಯತೆ ಇದೆ ಅಂದ್ರೆ ಜಡವಾದ ವೇದಗಳಿಗೆ ಇಷ್ಟು ಪ್ರಾಮುಖ್ಯತೆ ಬಂತು ಅಂತ ಹೇಳಿದ್ರೆ ಆರ್ ದಿಸ್ ಮೋರ್ ಇಂಪಾರ್ಟೆಂಟ್ ದನ್ ಅದರ್ಸ್ ಲೈಕ್ ಬ್ರಹ್ಮ ಚೇತನಗಳಿವೆ ಅವೆಲ್ಲಕ್ಕಿಂತ ಇವುಗಳಿಗೆ ಪ್ರಾಧಾನ್ಯ ಜಾಸ್ತಿ ಏನು ಇತ್ಯಾದಿ ಸಂಶಯಗಳೆಲ್ಲ ಬರಲಿಕ್ಕೆ ಅವಕಾಶ ಇದೆ. ಆದ್ರೆ ನಾವು ಕಂಪೇರ್ ಮಾಡೋದು ಹಾಗಲ್ಲ, ಇದು ಜಡವಾಗದೇ ಇರುವುದು ಅಂತಲ್ಲ, ಅದರಲ್ಲಿ ಭಗವದ್ ವಿಷಯಕ್ಕೆ ಪ್ರತಿಪಾದ್ಯ ಇಂಪಾರ್ಟೆಂಟ್ ಅಲ್ಲ, ಅವುಗಳಿಗೆ ಪ್ರಾಮುಖ್ಯತೆ ಇರುವುದು ಯಾಕಂದ್ರೆ ಅದು ಭಗವಂತನನ್ನು ಪ್ರತಿಪಾದನೆ ಮಾಡುತ್ತಾ, ಆದ್ದರಿಂದ ಭಗವಂತನಿಗೆ ಒಂದು ವಿಧವಾದ ಅನುಷ್ಠಾನ ರೂಪವಾಗಿ ನಿಂತಂತಹದ್ದು ವೇದಗಳು. ಈ ವೇದಗಳು ಅನ್ನುವುದು ಭಗವಂತ ಯಾಕೆ ಸೃಷ್ಟಿ ಮಾಡಬಾರದು? ವೇದಗಳು, ವೇದಗಳಲ್ಲಿ ಜ್ಞಾನ ಇದೆ, ಆ ಜ್ಞಾನ ಅನ್ನುವುದು ಭಗವಂತ ಮೊದಲೇ ತಾನಿದ್ದು ಬಿಟ್ಟು ಆಮೇಲೆ ವೇದಗಳನ್ನು, ಆ ಜ್ಞಾನ ವೇದ ಜ್ಞಾನ ರೂಪವಾದ ವೇದಗಳನ್ನು ಭಗವಂತ ರಚನೆ ಮಾಡಿದ್ದಾನೆ, ಸೃಷ್ಟಿ ಮಾಡಿದ್ದಾನೆ ಅಂದ್ರೆ ಏನು ತೊಂದರೆ? ವಾಟ್ ಇಸ್ ದ ಪ್ರಾಬ್ಲಮ್? ಹಾಗೆ ಯಾಕೆ ಇರಬಾರದು ಅನ್ನುವ ಪ್ರಶ್ನೆ ಮೊದಲು ಮೂಡಿ ಬರುತ್ತೆ ನಮಗೆ. ಆದರೆ ಅಲ್ಲಿ ಒಂದನ್ನು ಯೋಚನೆ ಮಾಡಿ, ಈ ವೇದಗಳಲ್ಲಿ ಒಂದು ಜ್ಞಾನ ಅನ್ನೋದಿದೆ, ಆ ಜ್ಞಾನ ಅನ್ನುವುದು ಮೊದಲು ಇದ್ದಿಲ್ಲ, ಭಗವಂತ ಅದನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದರೆ ಆವಾಗ ಆ ಜ್ಞಾನವನ್ನು ಸೃಷ್ಟಿ ಮಾಡಲಿಕ್ಕೆ ಮುಂಚೆ ಜ್ಞಾನವಿದ್ದಿಲ್ಲ. ಸೊ ಭಗವಂತನಲ್ಲಿ ಜ್ಞಾನ ಎಲ್ಲಿ ಇದ್ದಿಲ್ಲ ಅಂದ್ರೆ ಭಗವಂತನಿಗೆ ಜ್ಞಾನ ಇತ್ತೋ ಇಲ್ಲವೋ ಅಂತ. ಭಗವಂತನಿಗೆ ಜ್ಞಾನ ಇತ್ತು ಅಂತ ಹೇಳಿದ್ರೆ ಮತ್ತೆ ಒಂದು ಜ್ಞಾನ ಅನ್ನೋ ಒಂದು ವಸ್ತು ಭಗವಂತನಿಗಿಂತ ಮುಂಚೆ ಜ್ಞಾನ ಅನ್ನುವುದು ಡಸ್ ಇಟ್ ಪ್ರೀ ಎಕ್ಸಿಸ್ಟ್ ಪರಮಾತ್ಮ ಆರ್? ಸೊ ಈ ವೇದಗಳಲ್ಲಿ ಇರುವಂತಹ ಜ್ಞಾನ ಅನ್ನುವುದು ಯಾವುದಿದೋ, ಜ್ಞಾನ ಅನ್ನುವ ವಸ್ತು ಅದು ಭಗವಂತನಿಗಿಂತ ಮುಂಚೆನೆ ಇತ್ತು ಅಂತ ಹೇಳಿದರೆ ಭಗವಂತ ಆಮೇಲೆ ಬಂದ, ಜ್ಞಾನ ಮೊದಲಿತ್ತು ಅಂತ ಬರುತ್ತೆ, ಆವಾಗ ಭಗವಂತನಿಗೆ ಪ್ರಾಮುಖ್ಯತೆ ಹೋದಂತಾಗತ್ತೆ. ಸರಿ ಸರಿ, ಭಗವಂತ ಮೊದಲಿದ್ದ, ವೇದಗಳ ಜ್ಞಾನ ಮೊದಲಿದ್ದಿಲ್ಲ, ಭಗವಂತ ಆ ವೇದಗಳನ್ನು ಸೃಷ್ಟಿ ಮಾಡಿದ ಅಂತ ನಾವು ತಕೊಂಡರೆ ಆವಾಗ ಭಗವಂತ ಮೊದಲಿದ್ದ, ಜ್ಞಾನವಿದ್ದಿಲ್ಲ, ಅಂದ್ರೆ ಮೊದಲು ಭಗವಂತ ಇದ್ದ, ಭಗವಂತ ಇರುವಾಗ ಜ್ಞಾನವಿದ್ದಿಲ್ಲ, ಭಗವಂತ ಜ್ಞಾನವನ್ನು ಸೃಷ್ಟಿ ಮಾಡಿದ ಅಂತ ಹೇಳಿದರೆ ಜ್ಞಾನವೇ ಇಲ್ಲದೆ, ಜ್ಞಾನವನ್ನು ಒಂದು ವಸ್ತುವೇ ಇಲ್ಲದೆ ಇದ್ದಾಗ ಭಗವಂತ ಜ್ಞಾನವನ್ನು ಸೃಷ್ಟಿ ಮಾಡಿದ ಅಂತ ಹೇಳಿದರೆ ಜ್ಞಾನವಿಲ್ಲದ ಭಗವಂತ ಜ್ಞಾನವನ್ನು ಸೃಷ್ಟಿ ಮಾಡುವುದು ಹೇಗಾಗುತ್ತೆ? ಇಲ್ಲೆಲ್ಲ ಭಗವಂತ ಜ್ಞಾನವಿತ್ತು ಜ್ಞಾನ ಸೃಷ್ಟಿ ಮಾಡಿದ, ಜ್ಞಾನವಿದ್ದರೆ ಮತ್ತು ಜ್ಞಾನ ಸೃಷ್ಟಿ ಮಾಡುವುದು ಎಲ್ಲಿಂದ ಬರುತ್ತೆ ಪ್ರಸಂಗ ಅಂತ ಒಂದು ಪ್ರಶ್ನೆ ಬರುತ್ತೆ. ಆದ್ದರಿಂದ ಜ್ಞಾನ ಅನ್ನುವ ವಸ್ತುವು ಕೋಎಕ್ಸಿಸ್ಟ್ ಪರಮಾತ್ಮ ಧರ್ಮ ಧರ್ಮಿಗಳ ಅಭೇದ, ಭಗವಂತನಿಗೆ ಭಗವಂತನ ಜ್ಞಾನಕ್ಕೆ ಅಭೇದ, ಭಗವಂತನೇ ಅವನ ಜ್ಞಾನ. ಸೊ ಭಗವಂತನ ಜ್ಞಾನದ ಒಂದು ಸಬ್ಸೆಟ್ ಯಾವುದಿದೋ ಅದು ವೇದಗಳ ಜೊತೆ ವೇದಗಳ ರೂಪದಲ್ಲಿ ಕೋಎಕ್ಸಿಸ್ಟ್ ಆಗಬೇಕು, ಯಾಕಂದ್ರೆ ಭಗವಂತನ ಜೊತೆಯಲ್ಲಿ ಜ್ಞಾನ ಅದು ಕೋಎಕ್ಸಿಸ್ಟ್ ಆಗ್ತಾ ಇದೆ. ಭಗವಂತನನ್ನು ತಿಳಿಸಿಕೊಡುವ ಒಂದು ವಸ್ತುವು ಕೂಡ ಅದು ಅನಾದಿಯಾಗಿ ಕೋಎಕ್ಸಿಸ್ಟ್ ಆಗಬೇಕು. ಅಂದ್ರೆ ಅನಾದಿ ಕಾಲದಿಂದ ವೇದ ಅನ್ನು ವೇದಗಳ ರೂಪದಲ್ಲಿ ಯಾವ್ದು, ಅದಕ್ಕೆ ವೇದ ಅಂತ ಹೆಸರಿಟ್ಟಿದೆ. ಹೆಸರು ಇಸ್ ನಾಟ್ ಇಂಪಾರ್ಟೆಂಟ್, ವೇದ ಅಂದ್ರೆ ಯಾವುದೋ ಜಡ ಪದಾರ್ಥ ಅಂದ್ರೆ ಯಾವ್ದನ್ನ ಕರೀರಿ, ಕಾಲ್ ವಾಟ್ ಎವರ್ ನೇಮ್ ಯು ವಾಂಟ್. ಆದ್ರೆ ಒಂದು ಜ್ಞಾನವನ್ನು ಆಧಾರ ಮಾಡಿಕೊಂಡಿರುವಂತಹ, ಜ್ಞಾನವನ್ನು ಒಳಗೊಂಡಿರುವಂತಹ ಒಂದು ವಸ್ತು ಇಟ್ ಹ್ಯಾಸ್ ಟು ಕೋ ಎಕ್ಸಿಸ್ಟ್ ವಿತ್ ಪರಮಾತ್ಮ. ಅಂದ್ರೆ ಪರಮಾತ್ಮನಿಂದ ಸೃಷ್ಟಿ ಮಾಡಲ್ಪಡದೆ ಭಗವಂತನದೇ, ಅದಕ್ಕೆ ಭಗವಂತನ ಉಸಿರು ರೂಪವಾಗಿದೆ, ಅವನ ಉತ್ಪಾದ ನಿಶ್ವಾಸಗಳೇ ವೇದಗಳು, ಈಗೆಲ್ಲ ಹೇಳ್ತೀವಿ. ಅದರ ಅರ್ಥ ಏನು ಅಂತ ಹೇಳಿದ್ರೆ ದೇ ಆರ್ ಕೋ ಎಕ್ಸಿಸ್ಟೆನ್ಸ್. ಈ ವೇದಗಳು ಅನ್ನುವ ಒಂದು ಅನಾದಿಯಾದಂತಹ ಜ್ಞಾನದ ಒಂದು ಸಂಪುಟ, ಇಟ್ ಈಸ್ ಕೋ ಎಕ್ಸಿಸ್ಟಿಂಗ್ ವಿತ್ ಪರಮಾತ್ಮ. ಸೊ ಆದ್ದರಿಂದ ಅಂತಹ ಒಂದು ವಸ್ತು ಇರಲೇಬೇಕು. ಆವಾಗಲೇ ಭಗವಂತ, ಅವನ ಜ್ಞಾನವು ಅನಾದಿಯಾಗಿದೆ, ಅವನು ಅನಾದಿಯಾಗಿದ್ದಾನೆ, ಅವನನ್ನು ತಿಳಿಸಿಕೊಡುವಂತಹ ವೇದಗಳು ಅನಾದಿಯಾಗಿದೆ. ಇವು ಮೂರು ಕೂಡ ಅನಾದಿಯಾಗಿದ್ದರೆ ಮಾತ್ರ ಆ ಹೊಂದಾವಣಿಕೆ ಆಗುತ್ತೆ. ಧರ್ಮ ಧರ್ಮಿಗಳ ಅಭೇದವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಆ ವಿಧವಾಗಿ ನಾವು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ಅನಾದಿಯಾದಂತಹ ವೇದಗಳನ್ನು ನಾವು ಒಪ್ಪಲೇಬೇಕಾಗಿ ಬರುತ್ತೆ ಅನ್ನೋದು ಜಸ್ಟ್ ನಮಗೆ ಕಾಮನ್ ಸೆನ್ಸ್ಗೆ ತೋರುವಂತಹ ವಿಷಯವಾಗಿದೆ. ಆದ್ದರಿಂದ ಆಚಾರ್ಯರು ಈ ವಿಷ್ಣುಜ್ಞಾನದಲ್ಲಿ ಮೊಟ್ಟ ಮೊದಲು ಮೇಜರ್ ಆಗಿ ಡೀಲ್ ಮಾಡುವಂತಹ ವಿಷಯ ವೇದಗಳ ಅಪೌರುಷೇಯತ್ವವನ್ನೇ ಪ್ರತಿಪಾದನೆ ಮಾಡುವುದಕ್ಕಾಗಿ ಆಚಾರ್ಯರು ಹೊರಡ್ತಾರೆ. ಹೊರಟು ಆ ವೇದಗಳ ಅಪೌರುಷೇಯತ್ವವನ್ನು ಪ್ರತಿಪಾದನೆ ಮಾಡುವುದಕ್ಕಾಗಿ ವಾದಗಳನ್ನು, ನಾನಾ ವಿಧವಾದ ವಾದಗಳನ್ನು ಮುಂದುವರಿಸಿ ಯಾಕೆ ನಾವು ಅಪೌರುಷೇಯವಾದ ವೇದಗಳನ್ನು ಒಪ್ಪಬೇಕು ಅನ್ನೋ ವಾದಗಳನ್ನು ಮುಂದಿಟ್ಟಾರೆ. ಸೊ ಅದನ್ನ ವಿಸ್ತಾರವಾಗಿ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಇಲ್ಲಿ ಯಾವ್ದಾದ್ರು ಕ್ವಶನ್ ಆನ್ಸರ್ಸ್, ಜನರಲ್ ಕ್ವಶನ್ ಆನ್ಸರ್ಸ್ ಏನಾಯ್ತಿದ್ರೆ ಅದನ್ನು ಮಾತ್ರ ಇವತ್ತು ಮಾಡಿ, ಇವತ್ತು ಸ್ವಲ್ಪ ಶಾರ್ಟ್ ಸೆಷನ್ ಮಾಡೋಣ ಅಂತೇಳಿ ಅದನ್ನೇ ಮನ್ಕೊಂಡಿದ್ದೀವಿ ಶುರು ಮಾಡ್ತೀವಿ ಅಂತೇಳಿ. ಸೊ ಇವತ್ತೊಂದು ಶಾರ್ಟ್ ಸೆಷನ್ ಮಾಡ್ತಾ ಇದ್ದೀವಿ, ಬಟ್ ಕ್ವಶನ್ ಆನ್ಸರ್ಸ್ ಏನಾಯ್ತಿದ್ರೆ ಅದನ್ನು ಮಾಡಿಬಿಟ್ಟು ವಿಲ್ ಕಂಟಿನ್ಯೂ.